ಡಿಸ್ಕನೆಕ್ಟ್ ಆಗೋಯ್ತ.
ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರು ರವಿಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನೈನೋಸೋ ಶ್ರೀಪತಿರ್ ವಾನದೋನಃ ಜಯತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾರಿ ಸ್ವಭಕ್ತ ಹಾರ್ದೋಚ್ಯ ತಮೋನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾಲ್ಕು ಸಂಧಿಗಳಾಗಿದೆ. ನಾಲ್ಕು ಸಂಧಿಗಳಲ್ಲಿ ಇಷ್ಟು ತನಕ ನಾವು ದೇವರ ಒಂದು ಶುರು ಮಾಡಲಿಕ್ಕೆ ಮುಂಚೆ ಈ ಮಂಗಳ ದೇವತೆಗಳು ಅಂತ ವಿದ್ಯಾಭ್ಯಾಸ ಕಾಲದಲ್ಲಿ 12 ದೇವತೆಗಳನ್ನು ಮುಖ್ಯವಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ಆ ದೇವರ ಕರುಣಾಳು ಎಂಬುದನ್ನು ಅಂದರೆ ನಮ್ಮ ಸ್ವರೂಪದಲ್ಲಿ ಇರುವಂಥ ಆ ಬಿಂಬರೂಪನಾದಂಥ ಭಗವಂತನೇ ಪ್ರೇರಕನಾಗಿ ಆ ಅದೇ ಬಿಂಬನೆ ಪುರುಷ ರೂಪದಿಂದಲೂ ಹೊರಗೆ ಒಳಗೆ ಪುರುಷ ರೂಪದಿಂದಲೂ ಹೊರಗೆ ಕಾಲ ರೂಪದಿಂದಲೂ ಅವನು ಅಂತರ್ಬಹಿಷ್ಠನಾಗಿ ಇದ್ದು ಎಲ್ಲವನ್ನು ಸ್ವರೂಪದಂತೆ ಜೀವರ ಸ್ವರೂಪದಂತೆ ಗುಣ ಕರ್ಮಗಳನ್ನ ವ್ಯಕ್ತ ಮಾಡುತ್ತಾನೆ ಅಂತ ಮೂರನೇ ಸಂಧಿಯಲ್ಲಿ ನೋಡಿಬಿಟ್ಟು ಹೇಗೆ ವ್ಯಕ್ತ ಈ ಜೀವರ ತ್ರಿವಿಧ ಜೀವರ ಅಭಿವ್ಯಕ್ತಿ ಆಗಬೇಕಂದ್ರೆ ಅದಕ್ಕೆ ಸೃಷ್ಟಿಗೆ ತಂದು ಆ ಜೀವದ ಮೇಲೆ ಇರುವಂತ ಲಿಂಗದೇಹ ಇದು ಉಪಚಯ ಮಾಡುವ ಕ್ರಮ. ಉಪಚಯ ಅಂದ್ರೆ ಬೇರೆ ಒಂದು ಇಲ್ಲ, ಒಂದು ನಾವು ಬೀಜ ತಕೊಂಡ್ರೆ ಬೀಜವನ್ನ ಅದನ್ನ ನಾವು ನೆಲದಲ್ಲಿ ಹಾಕಲಿಕ್ಕೆ ಮುಂಚೆ ನೀರಲ್ಲಿ ನೆನೆ ಹಾಕಿದ್ರೆ ಅದು ಹೇಗೆ ಉಬ್ಬಿ ಒಂದು ಮೊಳಕೆ ಸ್ವಲ್ಪ ಬಿಡುತ್ತೋ ಹಾಗೆ ಅದಕ್ಕೆ ಉಪಚಯ ಅಂತ. ಸೊ ಆ ಲಿಂಗ ದೇಹವನ್ನ ಆ ಉಪಚಯ ಮಾಡೋದಕ್ಕೆ ಭಗವಂತನೇ ಅವನೇ ಚಿತ್ ಪ್ರಚುರ ರಸರೂಪವಾಗಿ ನಿಂತು ಆ ಸೃಷ್ಟಿಗೆ ತರ್ತಾನೆ. ಇದು ನಮಗೆ ಅರ್ಥ ಆಗಲ್ಲ ಎಂಬೋ ಕಾರಣದಿಂದ ಅವನು ಮಾಡುವ ಈ ವ್ಯಾಪಾರ ಸೃಷ್ಟಿಗೆ ತರೋದು ಇದು ಅರ್ಥ ಆಗೋದಿಲ್ಲ ಎಂಬೋ ಕಾರಣದಿಂದ ನಾವು ಸ್ಥೂಲವಾಗಿ ಇರುವಂತ ಸ್ಥೂಲವಾಗಿ ಊಟ ಮಾಡುವ ರಸರೂಪದಿಂದ ಅಲ್ಲಿ ಇರುವಂತ ರೂಪ ದ್ವಾರ ಆ ಒಂದು ಜೀವರಿಗೆ ಆ ಕರ್ಮದ ಫಲವನ್ನ ದೇವರು ಉಣಿಸುವ ಕ್ರಮ. ಆ ಊಟ ತಿಂದ ಮೇಲೆ ಊಟದ ಮೇಲೆ ಊಟ ಯಾವುದು ಯಾವ ಅನ್ನ ಯಾವ ಊಟ ನಮ್ಗೆ ಸಿಕ್ಕತ್ತೋ ಅದೂ ದೇವರೇ ನಿರ್ಮಾಣ ಮಾಡಿದ್ದಾನೆ, ಡಿಸೈಡ್ ಮಾಡಿದ್ದಾನೆ ನಮ್ಮ ಕರ್ಮಕ್ಕನುಗುಣವಾಗಿ. ಅದೇ ನಮ್ಮ ದೇಹದಲ್ಲಿ ಹೋಗಿ ಮನಸ್ಸಲ್ಲಿ ಹೋಗಿ ಪರಿಣಾಮವನ್ನ ಹೊಂದಿ ಅದು ಪ್ರಕಾರ ನಮ್ಮ ಥಾಟ್ ಪ್ರಾಸೆಸ್ ಅದಕ್ಕೆ ಮನಸ್ಸಲ್ಲಿರುವಂತ ಥಾಟ್ ಪ್ರಾಸೆಸ್ಗೆ ತಕ್ಕಂತೆ ಮಾತು ಮತ್ತು ನಮ್ಮ ದೇಹದ ಕರ್ಮಗಳು ಅದನಿಂದ ಬರುವಂತಹ ಪುಣ್ಯ ಪಾಪಗಳು ಸೊ ಹೀಗೆ ಅದರಿಂದ ಬರುವಂತಹ ಫಲ ಸೊ ಹೀಗೆ ಕರ್ಮಚಕ್ರ ನಡೆಯುತ್ತ. ಇದನ್ನ ಹೇಳ್ತಾ ನೆಕ್ಸ್ಟ್ 5ನೇ ಸಂಧಿ ಇದು ಈ ಇದಕ್ಕೆ ಬೇಕಾದದ್ದು ಇಷ್ಟು ಆಗಬೇಕು ಅಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎವ್ರಿಥಿಂಗ್ ಇಸ್ ಪ್ರೋಗ್ರಾಮ್ಡ್ ಇನ್ ಟು ಇಟ್ ಅಂತ ನಾವು ಚಿಪ್ಪುಗಳಲ್ಲಿ ಹೇಳ್ತೀವಿ. ಹಾಗೂ ಹಾಗೇನೆ ಇದು ಎಲ್ಲವೂ ಸೃಷ್ಟಿಗೆ ನಾವು ಬರ್ಲಕ್ಕೆ ಮುಂಚೆನೆ ಇಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಲಿಂಗ ದೇಹ ಅನಿರುದ್ಧ ದೇಹದಲ್ಲಿ ಎವ್ರಿಥಿಂಗ್ ಇಸ್ ಪ್ರೋಗ್ರಾಮ್ ಮಾಡಿ ದೇವರು ಇಟ್ಟುಬಿಟ್ಟಿದ್ದಾನೆ. ಇದನ್ನೇ ಸುಮಾರು ದೇವರ ಚತುರ್ಮುಖ ಬ್ರಹ್ಮನ 10 ಆಗುವಂತ ಕಾರ್ಯ ಅಂತ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಭಗವಂತ ಪ್ರದ್ಯುಮ್ನ ರೂಪದಿಂದ ಅರ್ಧನಾರಿ ರೂಪದಿಂದ ಇದಕ್ಕೆ ಬೇಕಾದ ಆ ಗುಣ ವಿಭಾಗಗಳನ್ನು ಇದು ಎಲ್ಲಿ ಬರುತ್ತಂದ್ರೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಗುಣ ಕರ್ಮ ವಿಭಾಗಶಃ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ ಅಲ್ಲ ಅದಕ್ಕೆ ಇದು ಅನುಗುಣವಾಗಿ ಆಗತ್ತೆ. ಸೊ ದೇವರು ನಾವು ಬರ್ಲಕ್ಕೆ ಮುಂಚೆನೆ, ಸೃಷ್ಟಿಗೆ ಬರ್ಲಕ್ಕೆ ಮುಂಚೆನೆ ಒಳಗೇನೆ ಯಾವ ಯಾವುದು ಹೇಗೆ ಆಗಿರಬೇಕು ಎಲ್ಲವೂ ಆ ಗುಣಬಿಂದುಗಳನ್ನ ವಿಭಾಗ ಮಾಡಿ ಎಲ್ಲವನ್ನೂ ಅರ್ಧನಾರಿ ರೂಪದಿಂದ ಪ್ರದ್ಯುಮ್ನ ರೂಪದಿಂದ ಎಲ್ಲವೂ ಇಟ್ಟು ಬಿಡ್ತಾನ. ಅಲ್ಲಿ ಬರೋವಾಗ ಈ ವಿಭೂತಿ ರೂಪಗಳು ಎಂಬುದು ಬರುತ್ತೆ. ವಿಭೂತಿ ಅಂದ್ರೆ ಏನು? ವಿಭೂತಿ ಅಂದ್ರೆ ಒಂದು ಐಶ್ವರ್ಯ ಮತ್ತು ಸಂಪತ್ತು ಮುಂತಾದ್ದು, ಅಂದ್ರೆ ವಿಶೇಷ ಉನ್ನತಿ. ವಿಶೇಷ ಭೂತಿ ಅಂದ್ರೆ ಆ ಒಂದು ಯಾರಿನಿಂದ, ಯಾವ ದೇವನಿಂದ ನಮ್ಮಲ್ಲಿ ಇರುವಂತ, ನಮ್ಮಲ್ಲಿ ಕೆಲವು ಕ್ವಾಲಿಟೀಸ್ ಇರುತ್ತೆ, ಆ ಕ್ವಾಲಿಟೀಸ್ ವ್ಯಕ್ತ ಮಾಡ್ತಾನೆ. ಯಾರಿಂದ ವ್ಯಕ್ತ ಮಾಡಲ್ಪಡುತ್ತೋ ಅಂದ್ರೆ ಯಾರಿಂದ ಏನು ಅಂದ್ರೆ, ಒಂದು ಗ್ರೂಪ್ ಅಲ್ಲಿ ಇರುವಾಗ ಆ ಗ್ರೂಪ್ ಅಲ್ಲಿ ಎದ್ದು ಕಾಣಿಸೋದು. ಯು ಸ್ಟ್ಯಾಂಡ್ ಔಟ್ ಇನ್ ದಟ್ ಗ್ರೂಪ್, ಇನ್ ದಟ್ ಕ್ಯಾಟಗರಿ. ಸೊ ಹೀಗೆ ಇರೋದಕ್ಕೆ ವಿಭೂತಿ ಅಂತಾರೆ. ವಿಶಿಷ್ಟ ಉನ್ನತಿ, ವಿಶಿಷ್ಟ ಉನ್ನತಿ, ವಿಶಿಷ್ಟ ಸಂಪತ್ತು ಯಾರಿಂದ ಆಗತ್ತ, ಯಾವುದಿಂದ? ವೈ ಸಮಥಿಂಗ್ ಸ್ಟ್ಯಾಂಡ್ಸ್ ಔಟ್. ಒಂದು ಕಲ್ಲುಗಳು ಇರೋವಾಗ ಅಲ್ಲಿ ರತ್ನ ಇರುತ್ತೆ, ರತ್ನ ಸ್ಟ್ಯಾಂಡ್ಸ್ ಔಟ್ ಅಮಂಗ್ ದ ಸ್ಟೋನ್. ಹೌ ಕಮ್, ವಾಟ್ ಮೇಕ್ಸ್ ಇಟ್ ಪ್ರಾಪರ್ಟೀಸ್? ಅದು ಇದು ಹೇಳ್ಬೋದು. ಆ ಪ್ರಾಪರ್ಟೀಸ್ ಅನ್ನ ಹೇಗದಾಯ್ತು ಅಂದ್ರೆ ಅಲ್ಲಿ ವಿಶೇಷ ದೇವರ ಸನ್ನಿಧಾನ ಇದ್ದ ಕಾರಣದಿಂದ ಅದು ಎದ್ದು ನಿಲ್ಲತ್ತೆ, ಕಂಪೇರ್ಡ್ ಅಮಂಗ್ ಇಟ್ಸ್ ಗ್ರೂಪ್ ಆಫ್ ಸ್ಟೋನ್ಸ್. ಸೊ ಇದನ್ನ ಇದು ಆ ರೂಪಗಳನ್ನ ದೇವರು ಸೃಷ್ಟಿಯ ವರ್ಲಕ್ ಮುಂಚೆನೆ ಆಯಾ ಜೀವಗಳಲ್ಲಿ ನೋಡಿದ್ರೆ ನಾವು ಎಲ್ಲಾದಲ್ಲಿನೂ ವಾಯುದೇವರು ಶ್ರೇಷ್ಠರಾಗಿರುವಂತ ಆಗಿದೆ ಅಂದ್ರೆ ಅಲ್ಲಿ ವಿಶೇಷವಾದ ಒಂದು ವಿಭೂತಿ ರೂಪ ದೇವರು ಇಟ್ಟಿದ್ದಾರೆ. ಸೊ ಹೀಗೆ ವಿಭೂತಿ ರೂಪಗಳನ್ನಲ್ಲೂ ವಿಭೂತಿ ರೂಪಗಳನ್ನ ಆಯಾ ಜೀವರಲ್ಲಿ ಸೃಷ್ಟಿಗೆ ಬರ್ಲಕ್ ಮುಂಚೆನೆ ಇಟ್ಟು ಬಿಡ್ತಾನೆ. ಸೊ ಇದು ಈ ವಿಭೂತಿ ಬಗ್ಗೆ ಹೀಗೆ. ಈ ವಿಭೂತಿ ಅಂದ್ರೆ ಏನು, ಎಷ್ಟು ವೆರೈಟೀಸ್ ಇರುತ್ತೆ, ಹೇಗಾಗಿರತ್ತೆ ಅಂಬೋದನ್ನ ಈ ಸಂಧಿಯಲ್ಲಿ ಇಲ್ಲಿ ಹೇಳ್ತಾರೆ. ಸೊ ಈ ಫಸ್ಟ್ ಪದ್ಯ ಈ ಸಾಲ ಸ್ವಲ್ಪ ಲೋಡೆಡ್ ಇರುತ್ತೆ, ಬಿಕಾಸ್ ಇಟ್ ಸಮರ. ಇದೊಂದು ನಕ್ಷಲ್ಲಿ ಈ ಸಂಧಿಯಲ್ಲಿ ಏನು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಶ್ರೀ ತರುಣಿವಲ ಶ್ರೀಕಾರದಿಂದ ಮಂಗಳ ಆಗಬೇಕು, ನಮಗೆ ಆ ಫಲ ಸಿಕ್ಕಬೇಕು ಅಂಬುದಕ್ಕೆ ಶ್ರೀಕಾರ. ಶ್ರೀರಮಣಿಕರ ಕಮಲ ಅಂತ ಮಾತ್ರ. ಹಾಗೇನೇ ಇಲ್ಲಿ ವಿಭೂತಿ, ಆ ವಿಶೇಷವಾದ ಉನ್ನತಿಯನ್ನ ಹೊಂದೋ, ನಮ್ಮ ನಮ್ಮ ಇದರಲ್ಲಿ ವಿಶೇಷವನ್ನ ಹೊಂದಬೇಕು ಅಂದ್ರೆ ಐಶ್ವರ್ಯ ಸಂಪತ್ತು ಔದಾರ್ಯ ಮುಂತಾದಲ್ಲ ಎದ್ದು ಕಾಣಬೇಕಂದ್ರೆ, ನಮ್ಮ ನಮ್ಮ ಗ್ರೂಪ್ ಅಲ್ಲಿ ನಾವು ಎದ್ದು ಕಾಣಬೇಕಂದ್ರೆ ಅಲ್ಲಿ ಭಗವಂತನ ರೂಪ ವಿಶೇಷ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದಕ್ಕೆ ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ ಈ ತರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ಅಂತ ಹೇಳ್ತಾ ಇದ್ದಾರೆ. ಏನು ಶ್ರೀಕಾರ, ಶ್ರೀ ತರುಣಿ ಅಂತ ಶುರು ಮಾಡಿದ್ದಾರೆ. ತರುಣಿ ಅಂದ್ರೆ ಶ್ರೀ, ತರುಣಿ ಅಂದ್ರೆ ಶ್ರೀ ಅಂದ್ರೆ ಶ್ರೀಕಾರ, ಶ್ರೀ ಶ್ರೀ ರೂಪಳಾದಂತ ಲಕ್ಷ್ಮೀದೇವಿ, ಸತ್ವಗುಣಕ್ಕೆ ಅಭಿಮಾನಿಯಾದಂತ ಲಕ್ಷ್ಮೀ ರೂಪವನ್ನ ತಗೊಂಡಿದ್ದಾರೆ. ಶ್ರೀ ತರುಣಿ, ತರುಣಿ ಅಂತ ಯಾಕೆ ಹೇಳ್ತಾರೆ ಇಲ್ಲಿ ಅಂದ್ರೆ, ತರು ಅಂತ, ತರು ಅಂದ್ರೆ ಏನರ್ಥ? ತರು ಅಂದ್ರೆ ಆ ಗಿಡಗಳಿಗೇನು ಹೇಳ್ತೀವಿ ತರು ಅಂತ. ತರು ಅಂದ್ರೆ ಏನು? ಮೇಲಕ್ಕೆ ಬೆಳೆಯುವಂತದ್ದು. ಮೇಲಕ್ಕೆ ಅಂದ್ರೆ ಉನ್ನತಿ, ಅಪ್ವ ಶ್ರೇಷ್ಠತೆ. ತರು ನ ಅಂದ್ರೆ ಆನಂದ. ಸೊ ಶ್ರೀ ತರುಣ ಅಂದ್ರೆ ಆ ರೂಪದಿಂದ ಲಕ್ಷ್ಮೀ ಜೊತೆಯಲ್ಲಿ ಭಗವಂತ ಈ ರೂಪದಲ್ಲಿ ಇದ್ದು ಆ ನಮ್ಮನ್ನ ಮೇಲಕ್ಕೆ ಶ್ರೇಷ್ಠರನ್ನಾಗೆ ಮಾಡುತ್ತಾನೆ, ಶ್ರೇಷ್ಠವರನ್ನಾಗಿ ಮಾಡಿ ಆನಂದವನ್ನ ಕೊಡ್ತಾನೆ. ಹೇಗೆ ಗಿಡ ಮೇಲಕ್ಕೆ ಬರುತ್ತೋ ಹಾಗೇನೆ ನಮ್ಮಲ್ಲಿ ಇರುವಂತಹ ಈ ಸಂಪತ್ತು ಐಶ್ವರ್ಯ, ನಮಗೆ ಇರುವಂತಹ ಈ ಕ್ವಾಲಿಟೀಸ್ ಎತ್ತಿ ನಿಲ್ಲುವಂತೆ ಭಗವಂತ ಮಾಡುತ್ತಾನೆ. ಆಮೇಲೆ ಶ್ರೀತರುಣಿ ಆಯ್ತು. ಶ್ರೀತರುಣಿ ಅಂದ್ರೆ ಲಕ್ಷ್ಮಿಗೇನು ಶ್ರೀತರುಣಿ. ಲಕ್ಷ್ಮಿಗೆ ಮೇಲಂದ ಮೇಲೆ ನೋಡಬೇಕಂದ್ರೆ ಆ ಯೂತ್ಫುಲ್ ತರುಣ, ತರುಣ ಅಂತ ಹೇಳ್ತೀವಿ, ಯೂತ್ಫುಲ್ ಆಲ್ವೇಸ್ ಯುವರ್ ಎವರ್ ಯೂತ್ಫುಲ್ ಆಗಿರುವಂತ ಅವಳು ಲಕ್ಷ್ಮೀ ದೇವಿ. ಸೌಂದರ್ಯ, ಯಾಕೆಂದ್ರೆ ಅವಳಿಗೆ ನಮ್ಮಂತೆ ನಷ್ಟ ನಾಶ ಆಗುವ ದೇಹ ಇಲ್ಲ. ಈ ದೇಹಕ್ಕೆ ನಮ್ಗೆ ಈ ದೇಹ ಇರುವಾಗ ಈ ಇಲ್ಲಿ ಪ್ರಕೃತಿಯಿಂದ ಬಂದ ದೇಹಕ್ಕೆ ನಮ್ಗೆ ಎಲ್ಲವೂ ಎಲ್ಲಾ ವಿಕಾರಗಳು ನಮ್ಗೆ ಆಗತ್ತೆ. ಆ ವಿಕಾರಗಳು ಲಕ್ಷ್ಮೀ ದೇವಿಗೆ ಯಾವುದು ಇಲ್ಲ. ಆದ ಕಾರಣದಿಂದ ಅವಳು ಯಾವತ್ತೂ ಯೂತ್ಫುಲ್ ಆಗಿರ್ತಾರೆ. ನಮಗೆ ಅಂದ್ರೆ ಅಸ್ಥಿ ಹಸ್ತಿ ತಾಯಿಯ ಗರ್ಭದಲ್ಲಿ ಇರುವಿಕೆ, ಆಮೇಲೆ ಜಾಯತೆ ಅದರಿಂದ ಹೊರಗೆ ಬರೋದು, ವರ್ಧತೆ ಬೆಳೆಯೋದು, ವಿಪರಿಣಮತೆ. ವಿಪರಿಣಮತೆ ಅಂದ್ರೆ ಚೇಂಜಸ್, ನಮ್ 40s and 50s ಆಗುವಂತ ಚೇಂಜಸ್ ಆಗತ್ತೆ. ಆಮೇಲೆ ಅಪಕ್ಷೀಯತೆ, ಅಪಕ್ಷೀಯತೆ ಹಲ್ಲು ಒಂದೊಂದಾಗಿ ಬೀಳತ್ತೆ, ಕೂದಲು ಬೀಳತ್ತೆ, ಹೀಗೆ ಲೂಸಿಂಗ್. ಆಮೇಲೆ ನಶ್ಯತೆ, ಕೊನೆಯಲ್ಲಿ ಈ ದೇಹ ಹೋಗ್ಬಿಡತ್ತೆ. ಸೊ ಈ ಈ ಒಂದು ಕಾಲದಿಂದ ಆಗುವಂತ ಆ ಒಂದು ಕಾಲ ದಟ್ ಹ್ಯಾಸ್ ಇಫೆಕ್ಟ್ ಆನ್ ಯವರ್ ದೇಹ ಅದಾಗತ್ತೆ. ಲಕ್ಷ್ಮಿಗೆ ಇದು ಯಾವುದು ಇಲ್ಲ, ಅವಳು ಯಾವತ್ತೂ ಯೂತ್ಫುಲ್ ಆಗೇ ಇರ್ತಾಳೆ. ಅವಳಿಗೆ ಸ್ವರೂಪ ದೇಹವೇ ಉಂಟು ಹೊರತು ಅವಳಿಗೆ ನಮ್ಮಂತೆ ಒಂದು ಪಂಚಭೂತ ಅಂದ್ರೆ ಮ್ಯಾಟರ್ ಇಂದ ನಿರ್ಮಿತವಾದಂತ ದೇಹ ಅವಳಿಗೆ ಇಲ್ಲ. ಸೊ ಅದಕ್ಕೆ ಶ್ರೀತರುಣಿ ಅಂತ ಹೇಳ್ತಾರೆ. ವಲ್ಲಭನ, ವಲ್ಲಭ ಅಂದ್ರೆ ಗಂಡ ಅಂಬೋದು ಅರ್ಥ ಬರುತ್ತೆ. ಶ್ರೀತರುಣಿ ವಲ್ಲಭ ಅಂದ್ರೆ ವಲ್ಲ, ವಲ್ಲ ಅಂದ್ರೆ ವಲ್ಲ ಸಂವರಣೆ ಅಂತ ಹೆಸರು. ಸೊ ವಲ್ಲ ಸಂವರಣೆ ಅಂತ ಹೇಳುವ ಮೂಲಕವಾಗಿ ಆ ಭಗವಂತ ಬರ ಭಗವಂತ ಅವಳ ಇನ್ನೊಂದು ಅರ್ಥ ಏನು ಅಂದ್ರೆ ವಲ್ಲಭ ಅಂದ್ರೆ ಗಂಡ, ಇನ್ನೊಂದು ವಲ್ಲ ಸಂವರಣೆ ಅಂದ್ರೆ ಅವನು ಆ ಗೋಪ್ಯನಾಗಿದ್ದಾನೆ. ಲಕ್ಷ್ಮಿಯ ವರಲಕ್ಷ್ಮಿ ಪೂಜೆ ಮಾಡಿದ್ರೆ ಆ ವರಲಕ್ಷ್ಮಿ ಒಳಗೆ ನಾರಾಯಣ ಇರೋದು ನಮ್ಗೆ ಕಾಣಿಸೋದಿಲ್ಲ, ಬರೀ ಲಕ್ಷ್ಮಿಯೇ ನಮ್ಗೆ ಚಿಂತನೆ ಬರುತ್ತೆ. ಹೊತ್ತು ಲಕ್ಷ್ಮಿ ಇರಬೇಕು ಅಂದ್ರೆ ಅಲ್ಲಿ ನಾರಾಯಣ ಅವಳ ಒಳಗೆ ಆಶ್ರಯಭೂತನಾಗಿ ಇರಬೇಕು. ಸೊ ಅವನು ಅವಳ ಒಳಗೆ ಇದ್ದು ವಲ್ಲಭ ಅಂದ್ರೆ ಅವಳನ್ನ ಅವನನ್ನ ರಕ್ಷಣೆ ಮಾಡ್ತಾನು, ಭರಣ ಮಾಡಿಕೊಂಡು ಲಕ್ಷ್ಮಿಯನ್ನ ತನ್ನ ಎದೆಯಲ್ಲಿ ಧರಿಸುತ್ತಾ ಇದ್ದಾನೆ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಶ್ರೀತರುಣಿ ವಲ್ಲಭ. ಇನ್ನೊಂದು ರೀತಿಯಿಂದ ಇದನ್ನ ನೋಡ್ಬೋದು. ಶ್ರೀತರುಣಿ, ಶ್ರೀತರುಣಿ ಲಕ್ಷ್ಮಿ ಆಯ್ತು. ವಲ್ಲ ಅಂತ ಹೇಳುವಾಗ ಬಲ್ಲ ಅಂದ್ರೆ ವಲ್ಲ, ಬಲ್ಲ, ಬಾಲ, ಬಲ, ಇದು ಎಲ್ಲವೂ ಸಮ. ಒಟ್ಟು ಒಟ್ಟು ಅಂದ್ರೆ ಬಲ ಎಂಬುವ ಅರ್ಥವೂ ಬರುತ್ತೆ. ಸೊ ಇದಕ್ಕೆ ವಾಯುದೇವರು ಎಂಬ ಅರ್ಥವೂ ಮಾಡ್ತಾರೆ ಬಲ್ಲ ಎಂಬುದಕ್ಕೆ. ಆ ವಾಯುದೇವರಲ್ಲಿ ಭಾ ಅಂದ್ರೆ ಪ್ರಕಾಶಿಸುತ್ತಾ ಇರೋ ಅಂದ್ರೆ ಶ್ರೀತರುಣಿ ಮತ್ತು ಲಕ್ಷ್ಮೀದೇವಿ ಮತ್ತು ವಾಯುವಿನಲ್ಲಿ ಇರುವಂತ ಹಾಗೇನು ಅರ್ಥ ಮಾಡಬಹುದು. ಬೇಸಿಕಲಿ ಲಕ್ಷ್ಮೀನಾರಾಯಣರು ಅಂತ ಅರ್ಥ. ಶ್ರೀ ಲಕ್ಷ್ಮೀನಾರಾಯಣರ ಪರಮ ವಿಭೂತಿ ರೂಪ, ಪರಮ ಅಂದ್ರ ಶ್ರೇಷ್ಠ ಅಂದ್ರೆ ಪರಮ ಅಂದ್ರೆ ಶ್ರೇಷ್ಠ, ಇನ್ನೊಂದು ವಿಲಕ್ಷಣದ ವಿಲಕ್ಷಣವಾಗಿರುವ, ಇಟ್ ಇಸ್ ಟೋಟಲಿ ಡಿಫರೆಂಟ್ ಅಂತಾಗಿರುವಂತ ಸರ್ವ ವಿಲಕ್ಷಣವಾಗಿರುವಂತ ವಿಭೂತಿ ಅಂದ್ರೆ ವಿಶೇಷ ಉನ್ನತಿ. ಆ ಉನ್ನತಿಯೇ ಕೊಡುವಂತ ಯಾವ ಪದಾರ್ಥದಲ್ಲಿನೂ ಆ ಒಂದು ಶ್ರೇಷ್ಠತೆಯನ್ನ ಕಂಡಾಗ ಅದು ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ, ವಿಶೇಷ ಅನುಗ್ರಹ ಅಂತ ಒಂದು. ಇನ್ನೊಂದು, ಎನಿಥಿಂಗ್ ದಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಟ್ ಗ್ರೂಪ್, ಒಳ್ಳೇದನ್ನು ಹೇಳ್ಬೋದು ಕೆಟ್ಟದಲ್ಲಿನೂ ಹೇಳ್ಬೋದು, ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ, ಎಲ್ಲಿ ಎಲ್ಲಿ ಒಂದು ಎಕ್ಸ್ಟ್ರಾಡಿನರಿ ಆಗಿ ಏನಾದ್ರು ನೋಡಿದ್ರೆ ಈ ತರದಿ ಚಿಂತಿಸುತ್ತ, ಈ ತರದಿ ಈ ಪ್ರಕಾರ, ಈ ಪ್ರಕಾರದಿಂದ ನಾವು ಈ ಪ್ರಕಾರ ಅಂದ್ರೆ ಯಾವ ಪ್ರಕಾರ, ಈ ತರದಿ ಅಂದ್ರೆ ಇವಾಗೆ ನಾವು ಮುಂದೆ ಹೇಳಕ್ ಹೋಗ್ತಾರ ಆ ರೀತಿಯಿಂದ ಚಿಂತನೆ ಮಾಡೋದು ಅಂತ. ಈ ತರದಿ, ಈ ತರದಿ ವಿಭೂತಿ ರೂಪ ಕಂಡ ಕಂಡಲ್ಲಿ ಈ ತರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ, ಮನದಲ್ಲಿ ನೋಡು. ಸೊ ಭಗವಂತನನ್ನ ನೋಡು, ಮನದಲ್ಲಿ ನೋಡು ಅಂದ್ರೆ ನಮ್ಮ ಹೃದಯದಲ್ಲಿ ಇರುವಂತ ಹೃದಯ ಕಮಲದಲ್ಲಿ ನೋಡು ಅಂತ ಹೇಳ್ತಾರೆ. ಹೃದಯ ಕಮಲದಲ್ಲಿ ಈ ಭಗವಂತನ ರೂಪ ಅಂದ್ರೆ ಬೇಸಿಕಲಿ ನಮ್ಮ ಹೃದಯದಲ್ಲಿ ಇರುವಂತ ನಮ್ಮ ಬಿಂಬರೂಪನಾದಂತ ಭಗವಂತನೇ ಎಲ್ಲಾ ಕಡೆನು, ಯಾವ ಯಾವ ಕಡೆ ಶ್ರೇಷ್ಠತೆಯನ್ನ ನೋಡ್ತೀವೋ ಅಲ್ಲೆಲ್ಲ ಅವನೇ ಇದ್ದಾನೆ ಅಂಬೋ ಚಿಂತನೆ. ಸೊ ಈ ತರದ ಎಷ್ಟು ರೀತಿಯಾಗಿದೆ, ಈ ತರದೇ ನೋಡು ಸಂಭ್ರಮದಿ, ಸಂತೋಷದಿಂದ ದೇವರ ದರ್ಶನವನ್ನ ಅಲ್ಲಿ ನೋಡು. ಎಲ್ಲಿ ಎಲ್ಲಿ ಎಕ್ಸ್ಕ್ಲೂಸಿವ್ ಆಗ ಆ ಪದಾರ್ಥ ಇದೆಯೋ ಅಲ್ಲಿ ಭಗವಂತನ ಕೈವಾಡೆಯನ್ನ ನೋಡು. ಭಗವಂತ ಅಲ್ಲಿ ಇದ್ದು ಆ ಪದಾರ್ಥಕ್ಕೆ ಒಂದು ವಿಶೇಷ, ಆ ಪದಾರ್ಥಕ್ಕೆ ಉನ್ನತಿ ಅನ್ನ ಅವನು ಕೊಡ್ತಾನ ಅಂತ ಇಲ್ಲಿ ಹೇಳ್ತಾರೆ. ಸೊ ಈ ವಿಭೂತಿ ರೂಪಗಳನ್ನ ಇದು ಎಷ್ಟು ರೀತಿ ಅಂತ ಇಲ್ಲಿ ಹೇಳ್ತಾರೆ. ಯಾವ ಯಾವ ರೀತಿಯಿಂದ ಹೇಗಿದೆ ಅಂದ್ರೆ, ದೇರ್ ಆರ್ ಮೆನಿ ಟೈಪ್ಸ್, ಕ್ಲಾಸಿಫಿಕೇಶನ್ ಕ್ಯಾನ್ ಬಿ ಮೇಡ್ ಇನ್ ಮಲ್ಟಿಪಲ್ ವೇಸ್. ನೀವು ಮಾಡಬಹುದು, ಒಂದು ಬ್ರಾಡರ್ ಕ್ಲಾಸಿಫಿಕೇಶನ್ ಗೀತೆಯಲ್ಲಿ ಬರುತ್ತೆ. ಒಂದು ಹೇಳುವಾಗ ಹೇಳ್ತಾರೆ ಅವನ ವಿಭೂತಿ ರೂಪಗಳು, ದೇವರ ವಿಭೂತಿ ರೂಪಗಳು ಹೇಗಿದೆ ಅಂತ ಹೇಳುವಾಗ, ತಿರೋಧಾನ ಭಗವಂತ ಸಹಜವಾಗಿ ಇರುವಂತದ್ದೊಂದು, ಇನ್ನು ತಿರೋಹಿತ ವಿಭೂತಿ. ತಿರೋಹಿತ ವಿಭೂತಿ ಅಂದ್ರೆ ಪದಾರ್ಥಗಳ ಒಳಗಿದ್ದು ಅವನು ಇರ್ತಾನೆ. ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಇರೋದು ಅಂದ್ರೆ ರಾಮ ಕೃಷ್ಣ ಮುಂತಾದ ಅವತಾರಗಳಲ್ಲಿ ಬಂದಾಗ ರಾಮದೇವರು, ಕೃಷ್ಣದೇವರು, ಮತ್ಸ್ಯ, ಕೂರ್ಮ, ವರಾಹ, ವಾಮನ, ಇದೆಲ್ಲ ಪ್ರತ್ಯಕ್ಷವಾಗಿ ಅವರು ದೇವರು ಅಂತ ಗೊತ್ತಾಗತ್ತೆ. ಇನ್ನು ಕೆಲವರಲ್ಲಿ ದೇವರು ಏನ್ ಮಾಡ್ತಾನೆ, ತನ್ನನ್ನ ಕಾಣಿಸಿಕೊಳ್ಳೋದಿಲ್ಲ, ಅವರ ಒಳಗೆ ಇದ್ದು ಆ ಶಕ್ತಿಯನ್ನ ಶಕ್ತಿ ಪ್ರದನಾಗಿ ಇರ್ತಾನೆ. ಹೀಗೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಪ್ರೆಸೆನ್ಸ್ ಅಂತ ಒಂದು, ಇದು ಒಂದು ರೀತಿ. ಹೀಗೆ ಚೇತನ ಅಚೇತನದಲ್ಲಿ ಇದ್ದಾನೆ. ಯು ಕ್ಯಾನ್ ಡಿವೈಡ್ ಇಟ್ ಎನಿ ನಂಬರ್ ಆಫ್ ಏ, ಚೇತನಗಳಲ್ಲಿ ಇರುವಂತದ್ದು, ಜಡಗಳಲ್ಲಿ ಇರುವಂತದ್ದು, ಹೀಗೇನೋ ಮಾಡಬಹುದು. ಇಲ್ಲಿ ಹೇಳೋದು, ಇಲ್ಲಿ 10 types, ನಾಟ್ 10 types ಆಫ್ ವಿಭೂತಿಯನ್ನ, ವಿಭೂತಿ ಭಗವಂತನ ವಿಭೂತಿ ರೂಪವನ್ನ ಇಲ್ಲಿ 10 types ಕೊಟ್ಟಿದ್ದಾರೆ. ಇದು ಯಾವುದು ಅಂತ ಇಲ್ಲಿ ನೋಡೋಣ. ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜ, ಹಿತ, ಸಹಜ, ವಿಜಾತಿ, ಖಂಡ, ಅಖಂಡ ಬಗೆಗಳನ್ನ ಅರಿತು ಬುಧರಿಂದ, ಜ್ಞಾನಿಗಳಿಂದ ಇದನ್ನ ಇದು ಏನು ಹೇಗೆ ಅಂತ ತಿಳಿದು ನೀವು ಚಿಂತನೆ ಮಾಡಿ ದೇವರನ್ನ ಸಂಭ್ರಮದಿಂದ, ಮನಸ್ಸಲ್ಲಿ ಹೃದಯ ಕಮಲದಲ್ಲಿ ಈ ದೇವರನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಏನು ನೀತ ಅಂದ್ರೆ ಏನು? ನೀತ ಅಂದ್ರೆ ತಿಳಿಯಾಗಿರೋದು, ನೀತವಾಗಿರುತ್ತೆ, ತಿಳಿಯಾಗಿರೋ ಅಂದ್ರೆ ಏನು? ಇದು ಅವತಾರಗಳಲ್ಲಿ ದೇವರು, ಇದಕ್ಕೆ ವ್ಯಾಖ್ಯಾನಗಳಲ್ಲಿ ಒಂದೊಂದು ಕಡೆ ಒಂದೊಂದು ಅರ್ಥ ತಕ್ಕೊಂಡು ಅದಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ, ಮೀನಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದು ವ್ಯಾಸದಾಸ ಸಿದ್ಧಾಂತ ಕೌಮುಡಿಯಲ್ಲಿ ಕೊಟ್ಟಿರುವಂತದ್ದು. ಇಲ್ಲಿ ನೀತ ಅಂದ್ರೆ ಅವತಾರ ಅಂತ ಕೊಟ್ಟಿದ್ದಾರೆ. ಅವತಾರಗಳಲ್ಲಿ ನೀತವಾಗಿ ನಿಯಮೇನ ಕಾಣಿಸ್ತ ದೇವರು. ಸೊ ಇದಕ್ಕೆ ನೀತ ವಿಭೂತಿ ಅಂತ ಹೇಳ್ತಾರೆ. ಇನ್ನೊಂದು ನೀತ ಸಾಧಾರಣ ಅಂತ ಕೊಟ್ಟಿದ್ದಾರೆ. ಸಾಧಾರಣ ವಿಭೂತಿ ಅಂತ ಹೇಳಿದಾಗ ಏನಾಗತ್ತೆ ಅಂದ್ರೆ, ಸಾಧಾರಣವಾಗಿ ಎಲ್ಲಾ ಕಡೆನು ಸರ್ವ ಜೀವರಲ್ಲಿ, ಅಂದ್ರೆ ಎಲ್ಲಾ ಜೀವರಲ್ಲಿನೂ, ಹಿ ಹ್ಯಾಸ್ ಮೇಡ್ ಈಚ್ ಒನ್ ಆಫ್ ಅಸ್ ಯುನೀಕ್, ಯುನೀಕ್ನೆಸ್ ಇನ್ ಈಚ್ ಒನ್ ಆಫ್ ಅಸ್. ಎಲ್ಲಿಂದ ಬಂತು, ಹೇಗೆ ಬಂತು? ನಮ್ಮಲ್ಲೇ ಇದೆ ಯುನೀಕ್ನೆಸ್, ಅದನ್ನ ಹೊರಗೆ ತೋರಿಸ್ತಾ ಇದ್ದಾನೆ. ಅದು ಹೇಗೆ ಆಗತ್ತೆ ಅಂದ್ರೆ, ಅಲ್ಲಿ ಅವನು ಎಲ್ಲ ಜೀವರಲ್ಲಿನೂ ಸಾಧಾರಣವಾಗಿ, ಅದಕ್ಕೆ ಸಾಧಾರಣ ಸರ್ವ ಜೀವರಲ್ಲಿ ಇರೋದಕ್ಕೆ ಸಾಧಾರಣ ವಿಭೂತಿ ಅಂತ ಹೇಳ್ತಾರೆ. ಆಮೇಲೆ ವಿಶೇಷ ಅಂತ ಹೇಳ್ತಾರೆ. ವಿಶೇಷ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಆಗಿರೋದು. ಇದು ಯಾವುದರಲ್ಲಿ ಇರುತ್ತೆ? ವಾಯುದೇವರಲ್ಲಿ, ಬ್ರಹ್ಮದೇವರಲ್ಲಿ, ವಿಶೇಷವಾಗಿದೆ, ಸ್ಟ್ಯಾಂಡ್ ಔಟ್ ಇನ್ ದಿ ಎಂಟೈರ್ ಜೀವಗಣ. ವಯಸ್ಸು ಹೌ ಕಮ್ ಅಂದ್ರೆ ಅವರಲ್ಲೇ ಇದೆ, ಇದ್ದದ್ದು ಎಲ್ಲರಿಗೇನೋ ಗೊತ್ತಾಗುವ ರೀತಿಯಲ್ಲಿ ಇರುತ್ತೆ. ಸೊ ಅದು ಗೊತ್ತಾಗಲಿಕ್ಕೆ ಕಾರಣ ಏನು, ಅಲ್ಲಿ ವಿಭೂತಿಯಲ್ಲಿ ಎಕ್ಸಿಬಿಟ್ ಆಗಲಿಕ್ಕೆ, ಮ್ಯಾನಿಫೆಸ್ಟ್ ಆಗಲಿಕ್ಕೆ ಏನು ಕಾರಣ ಅಂದ್ರೆ, ಅಲ್ಲಿ ಭಗವಂತ ಆ ರೂಪದಿಂದ, ಆ ಒಂದು ವಿಭೂತಿ ರೂಪದಿಂದ ಅವರಲ್ಲಿ ನಿಂತಿದ್ದಾನೆ. ಸೊ ದೇ ಸ್ಟ್ಯಾಂಡ್ ಔಟ್ ಅಮಂಗ್ ಆಲ್ ಜೀವಸ್, ಅದಕ್ಕೆ ವಿಶೇಷ ಅಂತ. ಎನಿಥಿಂಗ್ ದಟ್ ಸ್ಟ್ಯಾಂಡ್ಸ್ ಔಟ್ ಎಕ್ಸ್ಟ್ರಾಆರ್ಡಿನರಿ, ಇದೆ ಯುನೀಕ್, ಬೆರಳು ಎನಿಸುವಂತ ರೀತಿಯಿಂದ ವೆರಿ ರೇರ್ ಆಗಿರುವಂತ, ಅದಕ್ಕೆ ವಿಶೇಷ ಅಂತ. ಆಮೇಲೆ ನೆಕ್ಸ್ಟ್ ಬಂದು ನೀತ, ಸಾಧಾರಣ, ವಿಶೇಷ, ಸಜಾತಿ ಅಂತ ಹೇಳ್ತಾರೆ. ಸಜಾತಿ ಅಂದ್ರೆ ನಾವು ಹೇಳ್ತೇವೆ ಈ ಗಣ ಆ ಗಣ, ದಟ್ ಗ್ರೂಪ್, ಈಚ್ ಗ್ರೂಪ್, ವೆನ್ ವಿ ಡಿವೈಡ್ ಸಮಥಿಂಗ್ ಇನ್ ಟು ಗ್ರೂಪ್ಸ್, ದಟ್ ಗ್ರೂಪ್ ಇರೋರೆಲ್ಲ ಒಂದೇ ಸಮಥಿಂಗ್, ದೇ ಹ್ಯಾವ್ ಸಮಥಿಂಗ್ ಇನ್ ಕಾಮನ್ ಇರುತ್ತೆ, ಅದಕ್ಕೆ ಸಜಾತಿ. ನಕ್ಷತ್ರಗಳು ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಕ್ಷತ್ರಗಳು ಇರುತ್ತೆ, ನಕ್ಷತ್ರಗಳು ಎಲ್ಲ ನಕ್ಷತ್ರದಲ್ಲಿ ಚಂದ್ರ ಸ್ಟ್ಯಾಂಡ್ ಔಟ್ ಆಗ್ತಾನೆ, ನಕ್ಷತ್ರಗಳಲ್ಲಿ ಒಂದೇ ರೀತಿಯಾದ ಟ್ವಿಂಕ್ಲಿಂಗ್ನೆಸ್ ಪ್ರಕಾಶ ಇದೆಲ್ಲ ಇರುತ್ತೆ. ಸೊ ಅದು ಸಜಾತಿ ಅಂತ ಆಗತ್ತೆ. ಆರ್ ಯು ಟೇಕ್ ಎ ಕೌ, ಆ ಒಂದು ಅನಿಮಲ್ಸ್ ಎಲ್ಲ ಇರೋವಾಗ ಒಂದು ಕೌ ಇರುವಂತ ಕೌನಸ್, ಕೌ ಇರುವಂತ ಗ್ರೂಪ್, ಅದು ಸಜಾತಿ. ಮನುಷ್ಯರು, ಇವ್ ಯು ಟೇಕ್ ಅನಿಮಲ್ಸ್ ಎಲ್ಲ ಅನಿಮಲ್ ಕಿಂಗ್ಡಮ್ ಎಲ್ಲ ಇರೋವಾಗ ಮನುಷ್ಯರು ದೇ ಆರ್ ಒನ್ ಗ್ರೂಪ್, ಅದೇ ಮನುಷ್ಯರೆಲ್ಲರಲ್ಲಿನು ಆ ಮನುಷ್ಯತ್ವ ಅಂಬೋದು. ಸೊ ಇದು ಸಜಾತಿ, ಸೇಮ್ 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 ಕ್ಯಾಟಗರಿ ಅಂತ ಹೇಳುವಾಗ ಸಜಾತಿ ಅಂತ ಹೇಳ್ತಾರೆ. ಆಮೇಲೆ ನೈಜ ಅಂತ ಹೇಳ್ತಾರೆ. ನೈಜ ಅಂದ್ರೆ ನಿಜವಾಗಿ, ಆ ನೈಜ ಅಂದ್ರೆ ಆಲ್ವೇಸ್ ಇರುವಂತದ್ದು. ಹೇಗೆ ಒಂದು ಎಕ್ಸಾಂಪಲ್, ನೈಜಕ್ಕೆ ಒಂದು ಸಾಳಗ್ರಾಮ ಮುಂತಾದ್ದು. ಸಾಳಗ್ರಾಮದಲ್ಲಿ ದೇವರು ಯಾವತ್ತೂ ಯಾವ ಕಾಲದಲ್ಲಿನೂ ಇರ್ತಾನ. ಅದು ಸಾಳಗ್ರಾಮದಲ್ಲಿ ಇರುವಂತ ಅವನ ಸನ್ನಿಧಾನ ಯಾರಿಂದಲೂ ತೆಗಿರಕ್ಕಾಗಲ್ಲ. ಅದನ್ನ ಯಾರು ಮುಟ್ಟಿದ್ರು ಸರಿ, ಯಾಗಿಟ್ರು ಸರಿ, ಎಲ್ಲಿ ಇಟ್ಟರು ಸರಿ, ಅಲ್ಲಿ ಇರುವಂತ ಸನ್ನಿಧಾನ ನಾಶ ಆಗೋದು. ಹೀಗೇನೆ ಸಾಳೆಗ್ರಾಮ ಮಾತ್ರ ಇಲ್ಲ, ನಾವು ಒಂದು ಕ್ಷೇತ್ರಕ್ಕೆ ಹೋಗ್ತೀವಿ, ಆ ಕ್ಷೇತ್ರ ಒಂದು ದೇವರ ಕ್ಷೇತ್ರ ಆಗಲಿ, ಆ ಗಂಗಾ ಮುಂತಾದ ತೀರ್ಥಗಳಾಗಲಿ, ಇದೆಲ್ಲ ಯಾವತ್ತೂ ಒಂದೇ ಅಲ್ಲಿ ಸನ್ನಿಧಾನ ನಾಶ ಆಗೋದೇ ಇಲ್ಲ. ಸನ್ನಿಧಾನ ಅಂಬೋದು ಹಾಗೆ ಇರತ್ತದು. ಸೊ ಅದಕ್ಕೆ ನೈಜ ಅಂತ ಹೇಳ್ತಾರೆ. ಸೊ ಈ ನೈಜ ಆದ ಮೇಲೆ ಆಹಿತ ಅಂತ, ನೈಜ ಆಹಿತ. ಆಹಿತ ಅಂದ್ರೆ ಏನು? ಆಹಿತ ಅಂದ್ರೆ ತರಲ್ಪಟ್ಟದ್ದು. ಅಂದ್ರೆ ನೋಡಿ, ನಮ್ಗೆ ಒಂದು ಒಂದು ಪ್ರತಿಮೆ ಇರುತ್ತೆ, ಏನೋ ಒಂದು ಪ್ರತಿಮೆ ಅಂಗಡಿಯಲ್ಲಿ ತಕೊಂಡು ಬರ್ತೀವಿ, ಏನೋ ಒಂದು ಫೋಟೋ, ಏನೋ ಒಂದು ತಕೊಂಡು ಬರ್ತೀವಿ. ಅದು ಜಸ್ಟ್ ಮೆಟಲ್ ಇರಬಹುದು, ಆರ್ ಅಥವಾ ಒಂದು ಅನೇಕ ಬಂಗಾರ ಸಿಲ್ವರ್ ಅದರ್ ಮೆಟಲ್ಸ್, ಮತ್ತು ಮರದಿಂದ ಇರಬಹುದು, ಉಸುಕಿನಿಂದ ಇರಬಹುದು, ಯಾವುದೋ ಒಂದು ಪ್ರತಿಮೆ ತಕೊಂಡು ಬರ್ತೀವಿ. ಆ ಪ್ರತಿಮೆನೇ ದೇವರಾಗಲ್ಲ, ಆ ಪ್ರತಿಮೆಯಲ್ಲಿ ಆ ಸನ್ನಿಧಾನ ಬರಬೇಕಂದ್ರೆ ಅದಕ್ಕೆ ಆವಾಹನ ಮಂತ್ರದಿಂದ ದೇವರನ್ನ ಕರೆದು, ಸ್ವಾಮಿ ನಾನು ಪೂಜೆ ಮಾಡುವ ಸಮಯದಲ್ಲಿ ನೀನು ಇಲ್ಲಿ ಬಂದು ಕೂತ್ಕೋ, ನಮ್ಮ ವರಲಕ್ಷ್ಮಿ ಪೂಜೆ ಮುಂತಾದಕ್ಕೆಲ್ಲ ಆವಾಹನ ಅಂತ ಮಾಡ್ತೀವಲ್ಲ. ಸೊ ಆವಾಹನ ಮಾಡಿದ ಮೇಲೆ ಆ ತೆಂಗಿನಕಾಯಿ ಇಡ್ತೀವಿ, ಆ ತೆಂಗಿನಕಾಯಲ್ಲಿ ಆವಾಹನೆ ನೀರು ಕೆಳಗೆ ಕಲಶ ಇರುತ್ತೆ, ಅಲ್ಲಿ ಆವಾಹನೆ ಮಾಡಿದ ಮೇಲೆ ಅದಕ್ಕೆ ಭಯಭಕ್ತಿಯಿಂದ ಪೂಜೆ ಎಲ್ಲವೂ ಮಾಡ್ತೀವಿ. ಪೂಜೆ ಆದ ಮೇಲೆ ಸನ್ನಿಧಾನವನ್ನ ನಾವು ತಿರುಗಾ ತಕೊಂಡ್ ಬಿಡ್ತೀವಿ ಉದ್ವಾಸ ಮಾಡಿದ ಮೇಲೆ. ಆಮೇಲೆ ಆ ತೆಂಗಿನಕಾಯನ್ನ ಒಡೆಯುತ್ತೀವಿ, ಅಲ್ಲಿ ಇರುವಂತದ್ದು ಅಡಿಗೆ ಮಾಡ್ತೀವಿ, ತಿಂತೀವಿ, ಇದೆಲ್ಲ ಮಾಡ್ತೀವಿ. ಸೊ ಎಷ್ಟು ಈ ಸನ್ನಿಧಾನ ಅಂಬುದು ತರಲ್ಪಟ್ಟದ್ದು ಮಂತ್ರ ಪೂರ್ವಕವಾಗಿ ನಮ್ಮಲ್ಲಿ ಇರುವಂತ ಭಗವಂತನನ್ನೇ ಪ್ರಾರ್ಥನೆ ಮಾಡಿ, ದೇವರೇ ನೀನು ಒಂದು ರೂಪ ತೆಗೆದು ಇಲ್ಲಿ ಬಂದು ಕೂತುಕೋ, ನನ್ನ ಪೂಜೆಯನ್ನ ಸ್ವೀಕರಿಸಿ ನನಗೆ ಆ ಒಂದು ಫಲವನ್ನ ಕೊಡು, ನನಗೆ ಒಳಗೆ ಇರುವಂತ ನಿನ್ನ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಳಗೆ ಹೊರಗೆ ಒಂದು ಇಲ್ಲಿ ಒಂದು ಈ ಒಂದು ಒಳ್ಳೆ ನೀರಲ್ಲಿ, ತೆಂಗಿನಕಾಯಲ್ಲಿ, ವಿಗ್ರಹದಲ್ಲಿ, ಆ ರಂಗವಲ್ಲಿಯಲ್ಲಿ ಎಲ್ಲೋ ಆ ಪ್ರತೀಕದಲ್ಲಿ ಒಂದು ಕೂತುಕೋ ಅಂತ ನಾವು ಆ ಪ್ರಾಪರ್ ವೇದಿಕ್ ಮಂತ್ರಗಳು ಇರುತ್ತೆ ಅದು ಮೂಲಕವಾಗ ಕರೆದಾಗ ಅಲ್ಲಿ ಸನ್ನಿಧಾನ ಬರುತ್ತೆ. ಸಾಳಿಗ್ರಾಮಕ್ಕೆ, ತುಳಸಿಗೆ, ಮತ್ತು ಆ ಚಕ್ರಾಂಕಿಗೆ ಆಗಲಿ, ಆ ಕ್ಷೇತ್ರ ಮತ್ತು ತೀರ್ಥಗಳಿಗೆಲ್ಲ ಇದು ಬೇಕಾಗೇ ಇಲ್ಲ, ಸಹಜವಾಗಿರುತ್ತೆ, ಅಲ್ಲಿ ಆವಾಹನೆ ಬೇಕಾಗಿಲ್ಲ. ಆಲ್ವೇಸ್ ಇಟ್ ಈಸ್ ದೇರ್. ಇಲ್ಲಿ ಆವಾಹನೆ ಈ ಒಂದು ವಿಗ್ರಹ, ಈ ಪ್ರತಿಮೆಗಳಲ್ಲಿ ಅಂದ್ರೆ ಮನುಷ್ಯರು ನಿರ್ಮಾಣ ಮಾಡಿದ ಪ್ರತಿಮೆಗಳಲ್ಲಿ ಆವಾಹನೆ ಮಾಡಬೇಕಾಗಿರುತ್ತೆ. ಸೊ ಇದು ಒಂದು, ಇದಕ್ಕೆ ಆಹಿತ ಅಂತ ಕರೀತಾರೆ. ಆಮೇಲೆ ಸಹಜ ಅಂತ ಕರೀತಾರೆ. ಸಹಜ ಅಂದ್ರೆ, ಸಹಜ ಅಂದ್ರೂ ಆ ಒಂದು ದೇವತೆಗಳಲ್ಲಿ, ದೇವತೆಗಳಲ್ಲಿ ತಕೊಂಡ್ರೆ ದೇವತೆ ವರ್ಗದಲ್ಲಿ ದೇವರು ಅವರಲ್ಲಿ ಸಹಜವಾಗೇ ಇರ್ತಾನೆ, ಯಾವತ್ತೂ ಅವನು ಇದ್ದೇ ಇರ್ತಾನ ಅಂತ. ಇದ್ದೇ ಇರ್ತಾನಂದ್ರೆ ಅವರಲ್ಲಿ ಇರುವಂತ ಕ್ವಾಲಿಟೀಸ್ ಅನ್ನ, ಆ ದೇವತ್ವವನ್ನ ವ್ಯಕ್ತ ಮಾಡುತ್ತಾ ಅವರಲ್ಲಿ ಸಹಜವಾಗಿ ಅವರು ಇರ್ತಾನೆ. ಆಮೇಲೆ ವಿಜಾತಿ ಅಂತಾರೆ. ವಿಜಾತಿ ಅಂದ್ರೆ ಏನು? ವಿಜಾತಿ ಅಂದ್ರೆ ಇವಾಗ ಆಕಾಶ ನೋಡಿದ್ರೆ ಚಂದ್ರ ಇರ್ತಾನೆ, ನಕ್ಷತ್ರ ಇರ್ತಾನೆ, ನಕ್ಷತ್ರ ಜೊತೆ ಜೊತೆಲಿ ಚಂದ್ರ ಇರ್ತಾನೆ. ಇದ್ರನು ಆ ಚಂದ್ರ ಈಸ್ ಡಿಫರೆಂಟ್, ಅವನ್ ಹಿ ಡಸ್ ನಾಟ್ ಬಿಲಾಂಗ್, ದೋ ಹಿ ಈಸ್ ಸರೌಂಡೆಡ್ ಬೈ ದ ಸ್ಟಾರ್, ಎಲ್ಲವೂ ಇದ್ರು ಹಿ ಇಸ್ ಡಿಫರೆಂಟ್ ಫ್ರಮ್ ದ ಸ್ಟಾರ್. ಸೊ ಅವನು ಆ ಜಾತಿಗೆ ಸೇರಿದ್ದವನಲ್ಲ, ಸಜಾತಿ ಇಲ್ಲ, ಅವನು ವಿಜಾತಿ. ಅವನೇ ಚಂದ್ರನಿಗೆ ಇನ್ನು ಅನೇಕ ನಾವು ಹೇಳ್ತೀವಿ, ಚಂದ್ರನಿಗೆ ಸ್ವಪ್ರಕಾಶ ಇಲ್ಲ, ಆ ಸೂರ್ಯನಿಂದ ಬಂದ ಪ್ರಕಾಶವನ್ನ ವ್ಯಕ್ತ ಮಾಡುತ್ತೆ. ಇದು ಚಂದ್ರ ಇಸ್ ನಾಟ್ ಎ ಸ್ಟಾರ್, ಇಟ್ ಡಸಂಟ್ ಟ್ವಿಂಕಲ್. ಸೊ ಅದು ಅಲ್ಲೇ ನಕ್ಷತ್ರ ಜೊತೆಲಿ ಇದ್ರು ಅದು ಬೇರೆ ಕ್ಯಾಟಗರಿ, ವಿಜಯಾಕಿರಿ ಅಂತ ಅದಕ್ಕೆ ಕರೀತಾರೆ. ಆಮೇಲೆ ಖಂಡ ಅಖಂಡ ಅಂತ ಕರೀತಾರೆ. ಖಂಡ ಅಂತ ಹೇಳುವಾಗ ಇವಾಗ ನೋಡಿ ಅದೇ ಚಂದ್ರನೇ ಇಟ್ಕೊಳ್ಳಿ, ಚಂದ್ರ ನೋಡಿದ ಹಾಗೆ ಒಂದೊಂದು ಪಾಡ್ಯದಿಂದ ಹುಣ್ಣಿಮೆ ತನಕ ಅದು ಫುಲ್ ಆಗಿರೋದಿಲ್ಲ, ಪಾಡ್ಯ ದ್ವಿತೀಯ ತೃತೀಯ ಹೀಗೆ ಬೆಳೆಯುತ್ತವೆ, ಖಂಡ ರೂಪವಾಗಿರುತ್ತೆ. ಇಟ್ ಸಪೋಸ್ ಇಟ್ ಇಸ್ ನಾಟ್ ಅ ಹೋಲ್, ಹುಣ್ಣಿಮೆಯಂತೆ ಹೋಲ್ ಆಗಿರೋದಿಲ್ಲ, ಇಟ್ಸ್ ಅ ಪಾರ್ಟ್ 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 ಆಗಿ ಬೆಳೆಯುತ್ತೆ. ಸೊ ಅದಕ್ಕೆ ಖಂಡ ಅಂತಾರೆ. ಆಮೇಲೆ ಅಖಂಡ ಅಂತ, ಅಖಂಡ ಅಂದ್ರೆ ಏನು, ಈ ಒಂದು ಸೇನೆಗಳು ಇರುತ್ತೆ, ಸೇನೆಗಳು ಸೇನೆಗಳು ಅಂತ ಹೇಳುವಾಗ ಇಟ್ಸ್ ಅ ಹ್ಯೂಜ್ ನಂಬರ್ ಆಫ್ ಪೀಪಲ್, ಅಖಂಡವಾಗಿ ತುಂಬ ಸೇನೆ ಅಂತ ಹೋದ ಇಸ್ ಅ ಕಂಪ್ಲೀಟ್ ಕಂಪ್ಲೀಟ್ ಯೂನಿಟ್. ಸೊ ಅದಕ್ಕೆ ಅಖಂಡ ಅಂತ ಹೇಳ್ತಾರೆ. ಸೊ ಇಟ್ಸ್ ನಾಟ್ ಪಾರ್ಟ್, ಇಟ್ ಇಸ್ ಹೋಲ್. ಸೊ ಅದಕ್ಕೆ ಆಮೇಲೆ ವನ ಫಾರೆಸ್ಟ್ ಅಂತ ತಕೊಂಡು ಅಖಂಡ, ಇಟ್ಸ್ ನಾಟ್ ಒನ್ ಆರ್ ಟೂ ಟ್ರೀಸ್ ಇಲ್ಲ, ಅಖಂಡ ಎಂಟೈರ್ ಫಾರೆಸ್ಟ್, ಇಟ್ಸ್ ಲೈಕ್ ಅ ಒನ್ ಬಿಗ್ ಕಂಪ್ಲೀಟ್ ಯೂನಿಟ್, ಅದಕ್ಕೆ ಅಖಂಡ ಅಂತ ಹೇಳ್ತಾರೆ. ಹೀಗೆ ಖಂಡ ಅಖಂಡ ಬಗೆಗಳನ್ನ ಅರಿತು ಏನು ಹೇಗೆ ಅಂತ ಇದು ಮುಂದೆ ಹೇಳ್ತಾರೆ. ಯಾವ್ದು ಯಾವ್ದು ತಿಳ್ಕೊಬೇಕು ಅದನ್ನ ಮುಂದಿನ ಪದ್ಯಗಳಲ್ಲಿ ಅದನ್ನ ವಿವರಣೆ ಕೊಡ್ತಾ ಹೋಗ್ತಾರೆ. ಆಮೇಲೆ ಧ್ಯಾನ ಪ್ರಕ್ರಿಯೆ ಸಂದಿಯಲ್ಲೇನು ಇದ್ರ ಬಗ್ಗೆ ಇನ್ನೂ ವಿಶೇಷವಾದ ವಿವರವನ್ನ ಕೊಡ್ತಾರೆ. ಇವಾಗ ಜಸ್ಟ್ ಅನ್ ಇಂಟ್ರೊಡಕ್ಷನ್, ವಿಭೂತಿ ಅಂಬೋದನ್ನ ಇಲ್ಲಿ ಸ್ಪಷ್ಟ ಮಾಡಿದ್ದಾರೆ. ವಿಭೂತಿ ಅಂದ್ರ ಯಾರ ಪ್ರಶಂಸನಿಂದ ಆ ವ್ಯಕ್ತಿಯಲ್ಲಿ ಇರುವಂತ ಐಶ್ವರ್ಯ ಸಂಪತ್ತು ಆ ಗುಣಗಳು ವ್ಯಕ್ತ ಆಗಿ ಇಟ್ ಸ್ಟ್ಯಾಂಡ್ಸ್ ಔಟ್, ಅದಕ್ಕೆ ವಿಭೂತಿ ಅಂತ ಕರೀತಾರೆ. ಸೊ ವಿಭೂತಿಯ ಟೈಪ್ಸ್ ಎಷ್ಟು ಎಂಬುದನ್ನು ಇಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಕೃಷ್ಣ ಅರ್ಪಣ ಮಸ್ತು. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ ನಿಮ್ಗೆ ಯಾರಿಗೇನು? ವಿಭೂತಿ ಅಂದ್ರೆ ಅರ್ಥ ಆಯ್ತಾ? ಪಕ್ಕಮಟ್ಟಿ ಇರವೆ, ಎಸ್ ಚೆನ್ನಾಗಿತ್ತು. ಓಕೆ ಮಾ, ಓಕೆ ಓಕೆ. ನೆಕ್ಸ್ಟ್ ಕ್ಲಾಸ್ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಕೃಷ್ಣಾರ್ಪಣ ಮಾಡಿ.